ಜಯತಿ ಹರೇರ ಚಿಂತ್ಯ ಸರ್ವದೇವೈಕ ವಂದ್ಯ ಪರಮಪುರ ಪರಮಗುರುರಭೀಷ್ಟ ವಾಪ್ಸಿದ ಸಜ್ಜನಾನಾಂ ನಿಖಿಲ ಗುಣಗಣಾರ್ನೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿಜನಯನೋಸೌ ಶ್ರೀಪತಿರ್ಮಾನದೋನಃ ಜಯತ್ಯಜೋ ಅಖಂಡ ಗುಣೋರುಮಂಡಲಃ ಸದೋದಿತೋ ಜ್ಞಾನಮರೀಚಿ ಮಾರಿ ಸುಭಕ್ತ ಹಾರ್ದೋಚ್ಯತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮ ಭಾಸ್ಕರ ಜಯತ್ಯಜೋ ಅಕ್ಷೀಣ ಸುಖಾತ್ಮಬಿಂಬ ಸ್ವೈಶ್ವರ್ಯ ಕಾಂತಿ ಪ್ರತತ ಸದೋದಿತಃ ಸ್ವಭಕ್ತ ಸಂತಾಪ ದುರಿಷ್ಟ ಹಂಸ ರಾಮಾವತಾರೋ ಹರಿರೀಶಿ ಚಂದ್ರಮಃ ಜಯತ್ಯ ಸಂಖ್ಯೋರ್ಬಲಾಂಬುಪೂರೋ ಗುಣೋಚ್ಚ ರತ್ನಾಕರ ಆತ್ಮ ವೈಭವ ಸದಾ ಸದಾತ್ಮಜ್ಞ ನದೀ ವಿರಾಪ್ಯ ಕೃಷ್ಣಾವತಾರೋ ಹರಿರೇಖ ಸಾಗರ ಯದಿದಂ ಸ ಭಕ್ತಾನಾಂ ಅಸ್ಮಾಕಂ ನೃಹರೇ ಹರೇ ಸದಾಸು ಕಾರ್ಯಂ ಕಾರ್ಯಜ್ಞ ಪ್ರಳಯಾರ್ಕಾಯಿತ ಪ್ರಭ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಅಪಣಿತು ಕೇಳುವೆ ಪರಮ ಭಗವತ್ ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು. ಇಲ್ಲಿ 12ನೇ ಪದ್ಯ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ದೇವರೇ ಮಾಡಿಸ್ತಾನ, ದೇವರಿಗೆ ಸ್ವತಂತ್ರ ಇದೆ, ದೇವರಿಂದಲೇ ಎಲ್ಲವೂ ನಡೆಯತ್ತ ಅಂಬೋದನ್ನ ಒಂದು ಇಷ್ಟು ಅನೇಕ ವಿಷಯಗಳು ಇದೆ. ಇಟ್ಸ್ ಅ ವೆರಿ ಕೋರ್ ನಮ್ಮ ಫಿಲಾಸಫಿಲಿ, ನಮ್ಮ ಸಿದ್ಧಾಂತದಲ್ಲಿ, ವೇದಾಂತದಲ್ಲಿ ತುಂಬಾ ಕೋರ್ ಕಾನ್ಸೆಪ್ಟ್. ಇದಕ್ಕೆ ಸುಲಭವಾದ ಒಂದು ದೃಷ್ಟಾಂತದಿಂದ ದಾಸರು ಹೇಳ್ತಾ ಇದ್ದಾರೆ. ಇಲ್ಲಿ ನೋಡಿದೀವಿ ನಾವು ತೃಣಕೃತಾಲಯದೊಳಗೆ ಹೊಗೆ ಸಂದಣಿಸಿ ಅದು ನಮ್ಗೆ ಅರ್ಥ ಆಯ್ತು. ಏನಂದ್ರೆ ಒಂದು ಹುಲ್ಲಿನ ಮನೆ ಇರತ್ತ, ಹುಲ್ಲಿನ ಪರ್ಣಾಲಯ ಅಂದ್ರೆ ಆ ಕಾಲದಲ್ಲಿ ಪಾಪ್ಯುಲರ್ಲಿ ಯಾಗ ಯಜ್ಞ ಇದೆಲ್ಲ ಮಾಡುವಂತ ಜಾಗ. ಅಲ್ಲಿ ಏನಾಗತ್ತೆ ಯಾಗಶಾಲೆಯಲ್ಲಿ ಆ ಒಂದು ಯಾಗ ಹೋಮ ಮುಂತಾದೆಲ್ಲ ಸವನ ತ್ರಯಗಳು ಬೆಳಿಗ್ಗೆ ಸೂರ್ಯೋದಯದಿಂದ ಆಗ್ತಾನೆ ಇರತ್ತೆ. ಸೊ ಅಲ್ಲಿ ಅಗ್ನಿ ಇರತ್ತೆ, ಅಗ್ನಿಯಿಂದ ಅಗ್ನಿ ಸಮಿತಿಗಳು ಉರಿಯುವಾಗ ಫಸ್ಟ್ ಬರೋದು ಹೊಗೆ ಬರತ್ತೆ. ಸೊ ಹೊಗೆ ಬಂದಾಗ ಏನಾಗತ್ತೆ, ಆ ಪರ್ಣಶಾಲೆ ಎಲ್ಲ ಹೇಗೆ ನಿರ್ಮಾಣ ಆಗಬೇಕು ಅಂಬುದು ವಿಧಿವಿತ್ತಾಗಿ ಮಾಡಿರ್ತಾರೆ. ಹೊಗೆ ಹೊರಗೆ ಬರ್ಲಕ್ಕೆ ಅವಕಾಶ ಇಟ್ಟು ಮಾಡಿರ್ತಾರೆ. ಸೊ ಹೊಗೆ ಫಸ್ಟ್ ಇಟ್ಟು ಶಬ್ದ ಪರ್ಣ ಯಾಗಶಾಲೆ, ಅಲ್ಲಿಂದ ಮೇಲಕ್ಕೆ ಬರುತ್ತೆ, ಹೊಗೆ ಮೇಲಕ್ಕೆ ಬರುತ್ತೆ. ಬಂದಾಗ ಅಲ್ಲಿ ಆ ಒಂದು ತೃಣಕೃತಾಲಯ, ಸೊ ಅದು ಹುಲ್ಲಿನಿಂದ ನಿರ್ಮಿತವಾದದ್ದು. ಅಲ್ಲಿ ಹುಲ್ಲಿನಿಂದ ಅದು ಮಾಡಿದಾಗ ಅಲ್ಲಿ ಛಿದ್ರಗಳು ಇರತ್ತೆ. ಆ ಛಿದ್ರಗಳು ಅಂದ್ರೆ ತೂತುಗಳು, ಅನೇಕ ತೂತುಗಳು ಇರತ್ತಲ್ಲ, ಆ ತೂತು ದ್ವಾರ ಹೊಗೆ ಹೊರಗೆ ಬರುತ್ತೆ. ಇದು ದೃಷ್ಟಾಂತ. ಇದು ಏನಾಗತ್ತೆ, ಹೊರಗಿಂದ ನೋಡೋರಿಗೆ ಹೊಗೆ ಅಂತ ಗೊತ್ತಾಗತ್ತೆ, ಇದು ಹೊಗೆ ಅಂಬುದು ಗೊತ್ತಾಗತ್ತೆ. ಅದರಲ್ಲಿ ಎರಡು ತರ ಜನಗಳು ಇರ್ತಾರೆ. ಒಬ್ರಿಗೆ ಹೊಗೆ ಗೊತ್ತಾಗತ್ತೆ, ಹೊಗೆ ಇದೆ ಮನೆಯಿಂದ, ಆ ಅಲ್ಲಿ ದೂರದಲ್ಲಿ ಬೆಟ್ಟದಲ್ಲಿ ಇರುವಂತ ಪರ್ಣಶಾಲೆಯಲ್ಲಿ ಯಾಗಶಾಲೆಯಿಂದ ಹೊಗೆ ಬರ್ತಾ ಇದೆ, ಇಷ್ಟೇ ಕೆಲವರಿಗೆ ಗೊತ್ತು. ಇನ್ನು ಕೆಲವರಿಗೆ ಏನು ಗೊತ್ತಾಗತ್ತೆ, ಹೊಗೆ ಇದ್ರೆ ಎತ್ತರ ಧೂಮ ತತ್ರ ವಹ್ನಿ, ಧೂಮ ಇದ್ದಾಗೆ ಅದು ಹೊಗೆ ಅಂತ ಗುರ್ತು ಹಿಡಿತಾರೆ. ಫಸ್ಟ್ ಇಟ್ಸ್ ನಾಟ್ ಅ ಮಿಸ್ಟ್ ಆರ್ ಡ್ಯೂ ಮಿಸ್ಟ್ ಇಲ್ಲ ಅಂತ ಗೊತ್ತಾಗತ್ತೆ, ಹೊಗೆ ಅಂತ ಗೊತ್ತಾಗತ್ತೆ. ಹೊಗೆ ಇದ್ರೆ ಅಲ್ಲಿ ಬೆಂಕಿ ಇರಬೇಕು ಅಂಬೋ ಒಂದು ಯುಕ್ತಿ ನ್ಯಾಯದಿಂದ ಅಲ್ಲಿ ಆ ಒಂದು ತೃಣಕೃತಾಲಯದಲ್ಲಿ ಅಲ್ಲಿ ಬೆಂಕಿ ಒಳಗೆ ಇದೆ ಅಂತ ಯುಕ್ತಿಯಿಂದ ತಿಳ್ಕೊಳ್ತಾರೆ. ಇನ್ನು ಕೆಲವರು ಆ ಮನೆ ಒಳಗೆ ಇರೋರು ಅಂದ್ರೆ ಈ ಬ್ರಾಹ್ಮಣರು ಇವರೆಲ್ಲ ಒಳಗಿದ್ದು ಮಾಡಿಸೋರು, ನೋಡೋರು, ಅಲ್ಲಿ ಇರೋರು, ಅಲ್ಲಿ ಭಾಗವಹಿಸೋರು, ಇವರಿಗೆ ಎಲ್ಲರಿಗೂ ಪ್ರತ್ಯಕ್ಷವಾಗಿ ಕಾಣಿಸುತ್ತೆ. ಅದು ಯಾರಿಗೆ ಒಳಗೆ, ಆ ಒಂದು ಯಾಗಶಾಲೆಯ ಒಳಗೆ ಇರೋರಿಗೆ ಇದು ಕಾಣಿಸುತ್ತೆ. ಸೊ ಈ ದೃಷ್ಟಾಂತದಿಂದ ಏನ್ ಹೇಳ್ತಾರಂದ್ರ, ಹೀಗೇನೇ ಭಗವಂತ ಇರೋ ಕೆಲಸ, ಭಗವಂತ ಈ ತೃಣಕೃತಾಲಯ ಅಂಬೋದು ಒಂದು ನಮ್ಮ ದೇಹಕ್ಕೆ ಹೋಲಿಸ್ತಾ ಇದ್ದಾರೆ. ಇದು ತೃಣಕೃತಾಲಯ, ಇದು ಆಲಯ, ಇದು ಒಳಗೆ ಏನಿದೆ, ಈ ಆಲಯದಲ್ಲಿನೂ ಇಲ್ಲಿನೂ ಯಜ್ಞಗಳು ಆಗ್ತಾ ಇದೆ. ನಮ್ಮ ದೇಹದ ಒಳಗೇನು ಯಜ್ಞನಾಮಕ ಭಗವಂತ ಅಲ್ಲಿ ಅಗ್ನಿ ರೂಪವಾಗ ಅವನೇ ಅಗ್ನಿಯಾಗಿ ಉಳಿತಾ ಇದೆ. ಅಗ್ನಿ ಅಂದ್ರೆ ಏನು, ಇಲ್ಲಿ ಅಗ್ನಿ ಅಂದ್ರೆ ಏನೋ ಒಂದು ಬೆಂಕಿ ಒಳಗೆ ಇದೆ ಅಂಬೋ ಲಿಟ್ರಲ್ ಮೀನಿಂಗ್ ಇಲ್ಲ, ಚಲನೆ ಇಲ್ಲದೆ ವಸ್ತುವಿಗೆ, ಯಾಕೆಂದ್ರೆ ಶರೀರ ಜಡ, ಚಲನೆ ಇಲ್ಲದದು ಜಡ, ಆ ಜಡಕ್ಕೆ ಚಲನೆಯನ್ನ ಕೊಡೋದು ಅಗ್ನಿ ಆಗತ್ತೆ. ಸೊ ಭಗವಂತನೇ ಚಲನೆ ಕೊಡುತ್ತಾ, ಪ್ರೇರಣೆ ಕೊಡುತ್ತಾ, ಚಲನೆ ಕೊಡುತ್ತಾ ಈ ದೇಹದಲ್ಲಿ ಇದ್ದಾನೆ. ಸೊ ಇಲ್ಲಿ ಇದು ಹಾಗೆ ಈ ತೃಣಕೃತಾಲಯ ಪರ್ಣಶಾಲೆ ಯಾಗಶಾಲೆ ಹೇಗಾಗತ್ತೆ ಅಂದ್ರೆ, ಇದು ಒಳಗೆ ಈ ದೇಹದ ಒಳಗೆ ಅನೇಕ ನಾವು ನೋಡ್ತಾ ಬಂದಿದ್ದೀವಿ, ದೇಹದ ಒಳಗೆ ಒಂದು ನಾಡಿ ಅಂದ್ರೆ ದೇವತೆಗಳು ನಮ್ಮ ದೇಹದೊಳಗೆ ತೆಚ್ಚಿ ಇಟ್ಕೊಟ್ಟಿ ದೇವತೆಗಳು ಒಳಗೇನೆ ಇದ್ದಾರೆ, ಅಟ್ಲೀಸ್ಟ್ ತತ್ವಾಭಿಮಾನಿ ದೇವತೆಗಳು ಮುಂತಾದವರೆಲ್ಲ ಇದ್ದಾರೆ, ಇದೆಲ್ಲ ನಾವು ಕೇಳಿದ್ದೀವಿ ಪುರಾಣಗಳಲ್ಲಿ ಪ್ರವಚನಗಳಲ್ಲಿ ಇದೆಲ್ಲ ಕೇಳಿದ್ವಿ. ಸೊ ಒಳಗೆ ಇಷ್ಟು ಜನ ಇದ್ದಾರೆ ಇವರುಗಳು, ಈ ದೇವತೆಗಳು ಮುಖ್ಯವಾದ ವಾಯುದೇವರು, ವಾಯುದೇವರು ಇದನ್ನ ಮಾಡಿಸ್ತಾ ಇದ್ದಾನೆ ದೇವರಿಗೆ ಈ ಯಜ್ಞವನ್ನ. ಒಳಗೆ ಕೂತು ನಾವು ಫಸ್ಟ್ ಸಂಧಿಯಲ್ಲಿ ನೋಡಿದ್ದಾಗ ಶ್ವಾಸ ಜಪ ಮಾಡ್ತಾ ಇದ್ದಾನೆ, ಈ ಯಜ್ಞ ಮಾಡ್ತಾ ಇದ್ದಾರೆ ದೇವತೆಗಳ ಮೂಲಕವೂ ಮಾಡಿಸ್ತಾ ಇದ್ದಾರೆ. ಸೊ ಈ ಮೂಲಕವಾಗ ದೇವತೆ ನಾರಾಯಣ ಚಲನೆ ಇಲ್ಲದ ವಸ್ತುಗೆ ಚಲನೆ ಕೊಡುವಂತ ಆ ಭಗವಂತ ಈ ದೇಹದಲ್ಲಿ ಹೇಗೆ ಚಲನೆ ಕೊಡಿಸಬೇಕು ಎಂಬುದು ಈ ಒಂದು ನಮ್ಮ ಕರ್ಮಕ್ಕೆ ಅನುಗುಣವಾಗಿ ಮಾಡಿಸುವಂತ ಬಿಂಬಕ್ರಿಯೆ ಅಂತ ಹೇಳ್ತೀವಿ. ಬಿಂಬರೂಪನಾಗ ಅದು ಹರಿ ನಿಂತಿದ್ದಾನೆ, ಅವನು ಮಾಡಿಸ್ತಾ ಇದ್ದಾನೆ ವಾಯುದೇವರ ಮೂಲಕವಾಗಿ ಮಾಡಿಸ್ತಾ ಇದ್ದಾನೆ. ಸೊ ಇದು ಮನೆ, ಈ ಮನೆಯಲ್ಲಿ ಇಷ್ಟು ಕೆಲಸ. ಅಲ್ಲಿ ಹೇಗೆ ಒಂದು ಯಾಗಶಾಲೆಯಲ್ಲಿ ಎಲ್ಲ ಆಗುತ್ತೋ ಹಾಗೆ ಇಲ್ಲಿ ಎಲ್ಲವೂ ಆಗ್ತಾ ಇದೆ. ಆಗೋವಾಗೆ ಅಲ್ಲಿ ಹೊಗೆ ತುಂಬತ್ತೆ, ಇಲ್ಲಿನೂ ಈ ಮನೆಯಲ್ಲಿನೂ ಹೊಗೆ ತುಂಬತ್ತೆ. ಹೊಗೆ ಹೊಗೆ ಎಂಬುದು ಏನು ಅಂದ್ರೆ ಈ ಒಂದು ಇಲ್ಲಿ ನಡೆಯುವಂತ ಈ ಕೆಲಸಗಳು. ಸೊ ಈ ಕೆಲಸಗಳು ಇಂದ್ರಿಯ ದ್ವಾರ ಆಗುವಂತ ಕೆಲಸಗಳು, ಇಂದ್ರಿಯ ಜನ್ಯ ಕರ್ಮಗಳು, ಅದೇ ಹೊಗೆ ಇಂದ್ರಿಯ ಜನ್ಮ ಕರ್ಮಗಳು, ಅದು ಹೊರಗೆ ಬರುತ್ತೆ. ಹೇಗೆ ಹೊರಗೆ ಬರುತ್ತೆ? ತೃಣಕೃತಾಲಯದೊಳಗೆ. ಈ ತೃಣಕೃತಾಲಯದಿಂದ ಬರೀ ಹುಲ್ಲು ಮಾತ್ರ ಇಟ್ಟು ಮಾಡಿದ್ದಿರೋದಿಲ್ಲ, ಮನೆ ಇರುತ್ತೆ, ಅಲ್ಲಿ ಮೇಲೆ ಹುಲ್ಲಿನಿಂದ ಅದು ನಿರ್ಮಾಣ ಮಾಡಿರ್ತಾರೆ, ಅದು ಮೇಲೆ ಏನಾದ್ರು ಹಾಕಿರ್ತಾರೆ. ಸೊ ಹಾಗೆ ಇಲ್ಲಿ ಇರೋದು ಏನು ಅಂದ್ರೆ ಈ ಹುಲ್ಲಿನ ಆಲಯ ಇರುತ್ತೆ. ಇದಕ್ಕೆ ಸುತ್ತಿ ಒಂದು ಎನ್ಕ್ಲೋಸರ್ ತರ ಇರುತ್ತಲ್ಲ, ಮನೆಗಳಲ್ಲಿ ಎನ್ಕ್ಲೋಸರ್ ತರ ಇರೋದು ಇದು ಬಂದು. ಇದಕ್ಕೆ ಸಪ್ತ ಧಾತುಗಳು, ನಮ್ಮ ದೇಹದಲ್ಲಿ ಸಪ್ತ ಧಾತುಗಳಿಂದ ಈ ಮನೆ ನಿರ್ಮಿತವಾಗಿದೆ. ಸಪ್ತ ಧಾತುವಿಂದ ಆದರೂ ಛಿದ್ರಗಳು ಇರುತ್ತೆ. ಛಿದ್ರಗಳು ಯಾವುದು ಅಂದ್ರೆ ನವದ್ವಾರಗಳು ಅಂತ ಒಂದು, ಇನ್ನೊಂದು ನಮ್ಮ ಇಂದ್ರಿಯಗಳು, ಬೇಸಿಕಲಿ ಇಂದ್ರಿಯಗಳು. ಇಂದ್ರಿಯಗಳ ಮೂಲಕವಾಗಿ ನಾವು ಮಾತಾಡ್ತೀವಿ, ಮಾತು ಹೊರಗೆ ಬರುತ್ತೆ. ಆಮೇಲೆ ನಮ್ ಕೈ ಎಲ್ಲಾಡಿಸ್ತೀವಿ, ನಡ್ಕೊಂಡು ಹೋಗ್ತೀವಿ, ಮಲ ವಿಸರ್ಜನೆ ಮುಂತಾದ ಅನೇಕ ವಿಸರ್ಜನೆ ಎಲ್ಲವೂ ಆಗ್ತಾ ಇರುತ್ತೆ ಈ ಕೆಲಸಗಳು. ಸೊ ದ ಲೈಫ್ ಈಸ್ ಗೋಯಿಂಗ್ ಆನ್. ಅಗ್ನಿ ಬೆಂಕಿ ಇದೆ, ಬೆಂಕಿ ಇರೋ ತನಕ ಅದು ಎಲ್ಲವೂ ನಡೀತಾ ಇರುತ್ತೆ. ಈ ಕಾರ್ಯಗಳು ಹೇಗೆ ಹೊರಗೆ ಬರುತ್ತೋ ಹಾಗೆ ಕಾರ್ಯಗಳು ಕಾಣಿಸ್ತಾ ಇದೆ. ಈ ಕಾರ್ಯಗಳು ಎಲ್ಲಿ ಕಾಣಿಸ್ತಾ ಇದೆ? ನಮ್ಮಲ್ಲೂ ಕಾಣಿಸ್ತಾ ಇದೆ. ಇನ್ನು ನಮ್ಮ ಸುತ್ತ ಇರುವಂತ ಜನರು, ಪ್ರಾಣಿಗಳಲ್ಲಿ ಎಲ್ಲರಲ್ಲಿನೂ ಕಾರ್ಯಗಳು ಕಾಣಿಸ್ತಾ ಇದೆ. ಈ ಕಾರ್ಯಗಳೇ ಹೊಗೆ, ಇಂದ್ರಿಯಜನ್ಯ ಕರ್ಮಗಳು. ಇಂದ್ರಿಯಗಳ ದ್ವಾರ ಇಂದ್ರಿಯ ಕಾಣಿಸೋದಿಲ್ಲ, ಮಾಡುವ ಆ ಗೋಳಕ ಮೂಲಕವಾಗಿ ಇದು ಎಲ್ಲವೂ ಹೊರಗೆ ಬರ್ತಾ ಇದೆ. ಇದನ್ನ ನೋಡಿ ಒಂದು ಏನು, ಈ ದೇಹದಿಂದ ಯಾಗಶಾಲೆಯಿಂದ ಹೊಗೆ ಬರುತ್ತೆ. ಕೆಲವರಿಗೆ ಏನು, ಯಾಗಶಾಲೆ ಅಲ್ಲಿ ಇದೆ, ಯಾಗಶಾಲೆಯಿಂದ ಹೊಗೆ ಬರುತ್ತೆ. ಸೊ ಹಾಗೇನೆ ಯಾಗಶಾಲೆ ನನ್ನ ದೇಹ ಅಂತ, ನನ್ನ ದೇಹದಿಂದ ಕರ್ಮ ಆಗ್ತಾ ಇದೆ, ದೇಹವೇ ನಾನು, ನನ್ನಿಂದ ಕರ್ಮಗಳು ಆಗ್ತಾ ಇದೆ ಎಂಬುದು ಭ್ರಮೆ ಕೆಲವರಿಗೆ. ಕೆಲವರು ಜ್ಞಾನಿಗಳು ಅಂದ್ರೆ, ಜ್ಞಾನಿಗಳು ಅಂದ್ರ ಈ ಶಾಸ್ತ್ರದ ಮೂಲಕವಾಗಿ ಆ ವಿಚಾರ, ಫಸ್ಟ್ ವಿಚಾರ, ಎಲ್ಲರೂ ಇನ್ಸ್ಟೆಂಟ್ ಆಗಿ ಜ್ಞಾನಿಗಳಾಗೋದೆಲ್ಲ ವಿಚಾರ ಮಾಡ್ತೀವಿ. ಎಲ್ಲಿಂದ ಬರುತ್ತೆ? ಹುಟ್ಟೋದು ನೋಡ್ತೀವಿ, ಮಕ್ಕಳು ಹುಟ್ಟೋದು ನೋಡ್ತೀವಿ, ಸಾಯೋದು ನೋಡ್ತೀವಿ, ಜೀವನ ಮಾಡೋದು ನೋಡ್ತೀವಿ. ಆಮೇಲೆ ವಿಚಾರ ಬರುತ್ತೆ, ಹೇಗಿದಾಗತ್ತೆ, ಹೇಗೆ ಸಾಯ್ತಾನೆ, ಸತ್ತು ಏನಾಗುತ್ತಾ ಇದೆ, ದೇಹ ಇಲ್ಲೇ ಇದೆ, ಯಾಕೆ ಅವನು ಮಾತಾಡೋದಿಲ್ಲ, ಇದು ಯಾಕೆ ಮಾತಾಡ್ತಾ ಇರುತ್ತೆ, ಇದು ಯಾಕೆ ಚಟುವಟಿಕೆ, ಒಬ್ಬರು ಚಟುವಟಿಕೆ ಇನ್ನೊಂದು ರೀತಿ, ಒಬ್ಬೊಬ್ಬರದು ಒಂದೊಂದು, ಒಬ್ಬೊಬ್ಬರ ಥಿಂಕಿಂಗ್ ಒಂದೊಂದು ರೀತಿ ಆಗುತ್ತೆ, ಇದೆಲ್ಲ ಹೇಗಿರುತ್ತೆ, ಏನು ನಾನೇ ಮಾಡ್ತಾ ಇದ್ದೀನ. ಸೊ ಅನುಭವದಿಂದ ಹಿ ಅಬ್ಸರ್ವ್ಸ್ ಹಿಮ್ಸೆಲ್ಫ್. ಅಬ್ಸರ್ವ್ ಮಾಡುವಾಗ ನನ್ನಕ್ಕಿಂತ ನನಗೆ ಕಂಪ್ಲೀಟ್ ಇದು ಸ್ವತಂತ್ರ ಇಲ್ಲ, ಐ ಆಮ್ ನಾಟ್ ದ ರಿಯಲ್ ಡೂವರ್, ಬಿಕಾಸ್ ಇಫ್ ಐ ಆಮ್ ದ ರಿಯಲ್ ಡೂವರ್ ಐ ಕ್ಯಾನ್ ಡೂ ಎವ್ರಿಥಿಂಗ್ ಐ ವಾಂಟ್ ಐ ವಿಶ್, ಬಟ್ ಆಗ್ತಾ ಇಲ್ಲ, ಸಮಥಿಂಗ್ ಇಸ್ ಅಬ್ಸ್ಟ್ರಾಕ್ಟಿಂಗ್, ನನಗೆ ಪೂರ್ತಿ ಸ್ವತಂತ್ರ ಇಲ್ಲ. ಸ್ವತಂತ್ರ ಪೂರ್ತಿ ಇಲ್ಲ ಅಂತ ಗೊತ್ತಾಗಲಕ್ಕ ಟೈಮ್ ಬೀಳುತ್ತೆ. ಏನೋ ನನಕ್ಕಿಂತ ಬೇರೆ ಯಾವ ಶಕ್ತಿ ಏನೋ ಮಾಡುತ್ತೆ ಎಂಬುದು ಗೊತ್ತಾಗತ್ತೆ. ಸೊ ಅದು ಇಟ್ಟುಕೊಂಡು, ಸೊ ಈ ಕಾರ್ಯ ಆಗ್ತಾ ಇದೆ ಅಂದ್ರೆ ಒಳಗೆ ಒಂದು ಶಕ್ತಿ, ಜೀವ ಇದೆ ಅಂತ ಫಸ್ಟ್ ಜ್ಞಾನ ಬರ್ತದೆ. ಜೀವ ಬೇರೆ, ಜಡ ದೇಹ ಬೇರೆ ಎಂಬುದು ನೋಡ್ತಾ ಜ್ಞಾನ ಬರುತ್ತೆ. ಸೊ ಆ ಜೀವಕ್ಕೇನೋ ಶಕ್ತಿ ಇಲ್ಲ, ಜೀವ ನನ್ನ ಇಚ್ಛೆ, ನನ್ನ ಆಸೆ ಆಕಾಂಕ್ಷೆಗಳು ಆಗೋದೇ ಇಲ್ಲ. ಅಂದ್ರೆ ನನಕ್ಕಿಂತ ಮಿಗಿಲಾದ ಶಕ್ತಿ ಇದೆ, ಆ ಶಕ್ತಿಯನ್ನೇ ವಿಪೋಸಿಟ್ ದೇವರು. ಹೀಗೆ ಒಂದು ಎಕ್ಸ್ಪೀರಿಯನ್ಸ್ ಅನುಭವದಿಂದ ಈ ಹುಡುಕುವ ಪ್ರಯತ್ನ ಮಾಡಿ ಯಾರು ಏನು ಹುಡುಕಿ ಆ ಒಂದು ಆ ರಾಷ್ಟ್ರದಲ್ಲಿ ಅವನು ಹೋಗಿ ತಿಳ್ಕೊಳ್ತಾನೆ, ಓಹೋ ಒಂದು ಶಕ್ತಿ, ಆ ಒಂದು ಸುಪ್ರೀಂ ಸ್ವತಂತ್ರವಾಗಿ ಒಂದು ಶಕ್ತಿ ಎಲ್ಲೆಡೆನೂ ಇರಬೇಕು, ಅಡೆತಡೆಗಳು ಇಲ್ಲದೆ ಇರುವಂತ ಒಂದು ಶಕ್ತಿ ಎಂಬುದು ಇರಬೇಕು, ಅದೇ ದೇವರು, ಅದು ಶಾಸ್ತ್ರದಲ್ಲೇ ನಮ್ಗೆ ಸಿಕ್ಕತ್ತೆ. ಹೀಗೆ ಸೊ ಇವನು ದೇವರನ್ನ ನೋಡಿಲ್ಲ. ಸೊ ಈ ತರ ಅವನು ಆ ಒಂದು ಶಾಸ್ತ್ರಕ್ಕೆ ಸಮ್ಮತವಾದ ಯುಕ್ತಿಯಿಂದ ದೇವರು ಇದ್ದಾನೆ ಅಂಬೋ ದೇವರು ಅಂತಿಲ್ಲ, ಅವನು ಹೇಗಿದ್ದಾನೆ ಏನು ಗೊತ್ತಾಗೋದಿಲ್ಲ, ಒಂದು ಶಕ್ತಿ ಇದೆ ಅಂತ ತಿಳ್ಕೊಳ್ತಾನೆ. ಅದನ್ನ ಎಲ್ಲಿನೂ ಕಾಣ್ಲಕ್ಕೆ ಸಾಧ್ಯ ಇಲ್ಲ, ಶಾಸ್ತ್ರದಿಂದಲೇ ಸಿಕ್ಕ ಶಾಸ್ತ್ರ ಇವನಿತ್ತು ಅಥವಾ ಶಾಸ್ತ್ರದಿಂದಲೇ ಅವನು ಸಿಕ್ಕುವನು ಅಂತ ಅಲ್ಲಿ ಹೋಗ್ತಾನೆ. ಸೊ ಇದು ಒಂದು ತೋರಿ ಎಂಬುದಕ್ಕೆ, ತೋರಿ ಎಂಬುದು ಎರಡು ರೀತಿಯಾಗಿ, ಒಂದು ತೋರೋದು ಒಳಗೆ ಇರುವಂತ ದೇವತೆಗಳಿಗೂ, ಇಷ್ಟು ದೇವತೆಗಳು ಶಾಸ್ತ್ರ ಮೂಲಕವಾಗಿ ನಮ್ಗೆ ಸಿಕ್ಕತ್ತೆ, ಇಷ್ಟು ದೇವತೆಗಳಿದ್ದಾರೆ, ಇವರೆಲ್ಲ ಇದನ್ನ ನೋಡ್ತಾ ಇದ್ದಾರೆ, ಅನಿಮಿಷರು ಅಂತ ಇಲ್ಲಿ ಬರುತ್ತಲ್ಲ, ಅನಿಮಿಷೇಷನು ಅಂತ ಬರುತ್ತೆ, ಸೊ ನೋಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಇವರೆಲ್ಲ, ಅವ್ರಿಗೆ ತೋರ್ತಾ ಇದ್ದಾನೆ ದೇವರು. ಅವ್ರಿಗೇನು ಸಾಕ್ಷಾತ್ತಾದ ಅಪ್ರಾಕೃತನಾದ ಭಗವಂತ ತೋರೋದಿಲ್ಲ, ಅವರಿಗೆ ಒಂದು ಆಕಾರ ವಿಶೇಷದಿಂದ ದೇವರು ಅವನ ಅಚಿಂತ್ಯ ಅದ್ಭುತ ಶಕ್ತಿಯಿಂದ ಒಂದು ಒಂದು ಕೃಷ್ಣ ರಾಮ ಅವತಾರದಂತೆ ಒಳಗೆ ತೋರಿಸ್ತಾನ ಮಾಡುವ ಕ್ರಿಯೆಗಳೆಲ್ಲ ಅವ್ರು ನೋಡ್ತಾ ಇದ್ದಾರೆ. ಇವರು ಒಳಗೆ ಇರುವವರು, ಇವರು ಇವರಿಗೆ ತೋರ್ತಾ ಇದ್ದಾರೆ, ಸಾಕ್ಷಾತ್ತಾಗ ಪ್ರತ್ಯಕ್ಷವಾಗ ತೋರ್ತಾ ಇದ್ದಾರೆ. ಉಳಿದವರಿಗೆ, ಹೊರಗೆ ಇರುವವರಿಗೆ, ಆ ಒಂದು ಶಾಸ್ತ್ರದ ಮಾರ್ಗದಲ್ಲಿ ಆ ಒಂದು ಶಾಸ್ತ್ರ ಮೂಲಕ ಆ ಒಂದು ಅರ್ಥ ಮಾಡಿಕೊಳ್ಳುವಂತ ಅವರಿಗೆ ಯುಕ್ತಿ ಮೂಲಕ ಶಾಸ್ತ್ರ ಮೂಲಕವಾಗ ಪರೋಕ್ಷದಿಂದ ಜ್ಞಾನ ಬರುತ್ತೆ, ಕೆಲವರಿಗೆ ಪರೋಕ್ಷದಿಂದ ನಿಶ್ಚಯವಾಗಿ ಜ್ಞಾನ ಬರುತ್ತೆ ದೇವರದು. ಸೊ ಹೀಗೆ ತೋರದಲೆ ಅಂದ್ರೆ ಹೊರಗೆ ಇರುವಂತ ಆ ಒಂದು ಜಿಜ್ಞಾಸುಗಳಿಗೆ ಡೈರೆಕ್ಟ್ ಆಗಿ ತೋರೋದಿಲ್ಲ, ತೋರದಲೆ ಇನ್ನು ಯಾರಿಗೆ ತೋರೋದಿಲ್ಲ, ಅಜ್ಞಾನಿಗಳಿಗಂತೂ ಏನೂ ಇಲ್ಲ, ನಾವೇ ಮಾಡ್ತಾ ಇದ್ದೀವಿ ಎಂಬ ಭ್ರಮೆಯಲ್ಲಿ ಇರ್ತಾರವರು, ಆ ಯೋಚನೆ ವಿಚಾರಧಾರಿಯಾಗೇನೂ ಅವರು ಹೋಗೋದಿಲ್ಲ. ಇನ್ನೊಂದು ತೋರದಲೆ ಒಳಗೆ ಇದ್ದಾರೆ, ಒಳಗೆ ಇರೋರಿಗೇನು ಪೂರ್ತಿಯಾಗಿ ತೋರೋದೇ ಇಲ್ಲ, ತೋರೋದಿಲ್ಲ. ಅನಲನು ಅರಣ್ಯೊಳಗೆ ಇಪ್ಪಂತೆ, ದಾಮೋದರನು ಬ್ರಹ್ಮಾದಿದಲ್ಲಿ ಫಸ್ಟ್ ಸುಂದಿಯಲ್ಲಿ ಬಂದು ಅದನ್ನು ಇಲ್ಲಿ ತಂದು ಅರ್ಥ ಮಾಡ್ಕೋಬೇಕು. ಸೊ ಹೊರಮೊಟ್ಟ ಅನಲನ ಇರವು ದೇವರು ಇರುವುದು ತೋರತ್ತ ಕೆಲವರಿಗೆ ಯುಕ್ತಿಯಿಂದ, ಪ್ರತ್ಯಕ್ಷವಾಗಿ ತೋರತ್ತ ಕೆಲವರಿಗೆ, ತೋರಿದರೂ ಪೂರ್ತಿ ತೋರೋದಿಲ್ಲ, ತೋರದಲ್ಲೇ ಇರ್ತಾನೆ, ಬಿಕಾಸ್ ದಟ್ ಈಸ್ ವಾಟ್ ಇಸ್ ಗಾಡ್. ಸೊ ತೋರಿ ತೋರದಲ್ಲಿ ಇಪ್ಪತ್ತೆರನಂತೆ ಅಂತ ಹೇಳ್ತಾ ಹಾಗೇನೇ ಅದೇ ಎಕ್ಸಾಂಪಲ್ ವನಜ ಆ ಒಂದು ಬ್ರಹ್ಮಾಂಡದೊಳಗೆ, ಅಂದ್ರೆ ನಾಟ್ ಓನ್ಲಿ ಇನ್ ಮೀ ಆರ್ ಯು, ಇನ್ ಎಂಟೈರ್ ಥಿಂಗ್, ಚರಾಚರ ಪ್ರಪಂಚ ಎಲ್ಲ ಕಡೆಯನ್ನು ವನಜ ಜಾಂಡದೊಳ ಅಖಿಲ ಜೀವರ, ಅಖಿಲ ಎಲ್ಲ ಜೀವಗಣಗಳು ಎಷ್ಟೆಷ್ಟು 84 ಲಕ್ಷ ಯೋನಿಗಳು ಇದೆಯಲ್ಲ, ಎಲ್ಲದಲ್ಲಿನೂ ಬಂದ ಜೀವಗಣಗಳು ಇವೆ, ಅನಂತ ಜೀವಗಳು ಇವರ ತನುವಿನೊಳ ಹೊರಗೆ ಅಂತ ಇದ್ದು, ತನುವಿನ ಒಳಗೆ ಹೊರ, ತನು ಅಂದ್ರೆ ತನು ವಿಸ್ತಾರ ಅಂತ, ತನು ಅಂದ್ರೆ ಈ ದೇಹ ಯಾಕೆ ಅದು ವಿಸ್ತಾರ ಅಂತ ಬರುತ್ತೆ ಅಂದ್ರೆ ಲಿಂಗ ದೇಹ ಸ್ವರೂಪ ದೇಹ ಇದ್ದೇ ಇದೆ, ಅದನ್ನ ಅದಕ್ಕೆ ಹೊರಗಡೆ ತನು ಚತುಷ್ಟಯಗಳು ನೋಡಿದ್ದೀವಿ, ಹೊರಗೆ ಬಂದು ಲಿಂಗ ದೇಹ ಇರುತ್ತೆ, ಲಿಂಗ ದೇಹ ಉಪಚಯಾಗಿ ವಿಸ್ತಾರಗೊಳ್ಳುತ್ತೆ, ಅನಿರುದ್ಧ ದೇಹ ಆಗುತ್ತೆ, ಅದು ವಿಸ್ತಾರಗೊಳ್ಳುತ್ತೆ ಅಂದ್ರೆ ಸ್ಥೂಲತ್ವವನ್ನು ಹೊಂದುತ್ತಾ ಬರುತ್ತೆ, ಇಟ್ ಬಿಕಮ್ಸ್ ಮೋರ್ ಸ್ಟೌಟ್, ಸ್ಥೂಲವಾಗ್ತಾ ಬರುತ್ತೆ. ಸೊ ಅದು ಒಳಗೆ ಹೊರಗೆ, ಸೊ ಇಲ್ಲಿ ಒಳಗೆ ಹೊರಗೆ, ಯಾವಾಗ ಒಳಗೆ ಹೊರಗೆ ಅಂತ ತಕೊಂಡ್ರು ಆ ಒಂದು ನಮ್ದೇ ಫಸ್ಟ್ ತಕೊಂಡು ನಮ್ಮ ಜೀವನ ಒಳಗೇನೋ ದೇವರಿದ್ದಾನೆ, ಇದು ವ್ಯಾಪ್ತಿ ಸಂಧಿ, ಸೊ ಒಳಗೇನೋ ಇದ್ದಾನೆ ಹೊರಗೇನೋ ಇದ್ದಾನೆ, ಲಿಂಗ ದೇಹದ ಒಳಗೆ ಹೊರಗೆ ಇದ್ದಾನೆ, ಅನಿರುದ್ಧ ದೇಹ ಒಳಗೆ ಹೊರಗೆ ಇದ್ದಾನೆ, ಸ್ಥೂಲ ದೇಹದ ಒಳಗೆ ಹೊರಗೆ ಈ ಸಮಸ್ತ ಬ್ರಹ್ಮಾಂಡದಲ್ಲಿ ತುಂಬಿದ್ದಾನೆ, ಹಾಗೇನೆ ನಮ್ಮ ದೇಹದಲ್ಲಿ ಇರುವಂತ ಅನೇಕ ಜೀವಗಳು ಅವರ ಒಳಗೆ ಹೊರಗೆ. ಸೊ ಒಳಗೆ ಹೊರಗೆ ಹೇಳುವ ಮೂಲಕವೂ ಹಾಗೆ ಅದೇ ಬಂತಲ್ಲ ಪಟತಂತುಗಳ ಒಲಿತು ಅಂತ, ಸೊ ಒಳಗೆ ಹೊರಗೆ ಅಂದ್ರೆ ಕಂಪ್ಲೀಟ್ ಅದು ವ್ಯಾಪ್ತಿ ಕಂಪ್ಲೀಟ್ ಪರ್ವೇಷನ್. ದೇವರು ಇಲ್ಲದ ಜಾಗ ಎಂಬುದೇ ಇಲ್ಲ ಎಂಬುದಕ್ಕೆ ಒಳ ಹೊರಗೆ ಅಂತ ಹೇಳ್ತಾರೆ. ಮತ್ತು ಒಳ ಹೊರಗೆ ಯಾಕೆ ಅವನು ಇದ್ದಾನೆ ಅಂದ್ರೆ, ಆ ಒಂದು ಒಂದು ಎನಿಥಿಂಗ್ ಎನಿಥಿಂಗ್ ನೀವು ತಗೊಳ್ಳಿ, ಒಂದು ಒಂದು ಪದಾರ್ಥ ಇರಬೇಕಂದ್ರೆ ಹೊರಗೆ ಮಾತ್ರ ಧಾರಣೆ ಮಾಡಿದ್ರೆ ಪ್ರಯೋಜನ ಇಲ್ಲ, ಹೊರಗೆ ಇರುತ್ತೆ. ಒಳಗಿರೋದೆಲ್ಲ ಕುಸಿದು ಹೋದ್ರೆ, ಅದು ಕುಸಿದು ಹೋಗದೆ ಇರಬೇಕಂದ್ರೆ ಪ್ರತಿ ಪ್ರತಿ ಅಣು ಪ್ರತಿ ಪ್ರತಿ ಅಣುನು ಆ ಒಂದು ಇಟ್ ಹ್ಯಾಸ್ ಟು ರಿಟೇನ್ ಇಟ್ ಶೇಪ್ ಸೈಜ್ ಪ್ರಾಪರ್ಟಿ ಗುಣ ವಿಶೇಷ ಒಂದೊಂದು ಹೊತ್ತುಕೊಂಡು ಒಂದೊಂದು ಎವ್ರಿಥಿಂಗ್ ಶುಡ್ ಹ್ಯಾವ್ ದಟ್ ಎಕ್ಸಿಸ್ಟೆನ್ಸ್ ಬೇಕು. ಎಲ್ಲದಲ್ಲಿನೂ ಅವನಿರಬೇಕು. ಸೊ ತನುವಿನ ಒಳ ಹೊರಗೆ ಇದ್ದು ಯಾಕೆ ಕಾಣಿಸೋದಿಲ್ಲ, ಕಾಣಿಸಿದ ಅವನು ಕಾಣಿಸೋದೇ ಇಲ್ಲ, ಕಾಣಿಸೋದೇ ಇಲ್ಲ. ಅನಿಮಿಷೇಷನು ಅಂತ, ಅನಿಮಿಷ ಅಂದ್ರೆ ನಿಮಿಷ ಅಂದ್ರೆ ರೆಪ್ಪೆಗಳನ್ನ ಮುಚ್ಚೋದು. ಅನಿಮಿಷ ಅಂದ್ರೆ ಅನಿಮಿಷರು ಅಂದ್ರೆ ರೆಪ್ಪೆಯನ್ನ ಮುಚ್ಚದೆ ಅಂದ್ರೆ ದೇವತೆಗಳು ಅಂತ ಒಂದು ಆಗತ್ತ. ಇನ್ನೂ ಅರ್ಥವೂ ಹೇಳ್ತಾರೆ ಇದಕ್ಕೆ. ಇದಕ್ಕೆ ಬರುತ್ತಲ್ಲ ಅನಿಮಿಷ ಅಂತ ಹೇಳುವಾಗ ಇದು ವಿಷ್ಣು ಸಹಸ್ರನಾಮದಲ್ಲಿ ಬರುವಂತದ್ದೇ ಆಗತ್ತ. ಅನಿಮಿಷ ಈಶನು, ಅನಿಮಿಷ ದೇವತೆಗಳ ಈಶ ಅಂತ ಒಂದು. ಅನಿಮಿಷ ಅಂತ ಹೇಳಿದಾಗ ಅನ ಅಂದ್ರೆ ವಾಯುದೇವರು. ಸೊ ವಾಯುದೇವರು ಪ್ರಳಯದಲ್ಲಿನೂ ಅವರು ನಿದ್ರೆ ಮಾಡೋದಿಲ್ಲ ಅಂತ, ಪ್ರತಿಭಾತ ಪರಾವರರು ಅಂತ ಹೇಳ್ತಾರೆ. ಪ್ರಳಯ ಕಾಲದಲ್ಲಿನೂ ಅವ್ರಿಗೆ ನಿದ್ದೆ ಎಂಬುದೇ ಇಲ್ಲ ಅಂತ. ತಮ್ಮ ಒಳಗೆ ದೇವರನ್ನ ಒಳಗೆ ಕೆಲಸ ಇಲ್ಲ, ಒಳಗೆ ದೇವರನ್ನ ಧ್ಯಾನ ಮಾಡ್ತಾ ಇರ್ತಾರಂತ. ಸೊ ಅದಕ್ಕೆ ಹೇಳ್ತಾರೆ ಅನಿಮಿಷರು. ಅನಿಮಿಷರು ಅಂದ್ರೆ ಮುಖ್ಯವಾಗಿ ಉಳಿದ ದೇವತೆಗಳಿಗೇನೋ ನಿದ್ರೆ ಈ ಸಂಸಾರಾವಸ್ಥೆಯಲ್ಲಿ ಇಲ್ಲ, ಬಟ್ ವಾಯುದೇವರಿಗೆ ಪ್ರಳಯ ಕಾಲದಲ್ಲಿನೂ ಅದು ಇರೋದೇ ಇಲ್ಲ ಅಂತ. ಸೊ ಅದಕ್ಕೆ ಅನಿಮಿಷ ಅಂದ್ರೆ ವಾಯುದೇವರು, ವಾಯುದೇವರ ಈಶ ಅಂದ್ರೆ ವಾಯುದೇವರ ಒಡೆಯ ಅಂದ್ರೆ ಇಲ್ಲಿ ಹೇಳುವ ಮೂಲಕವಾಗ ವಾಯುದೇವರ ಮೂಲಕವಾಗಿ ಮಾಡ್ತಾರೆ. ಬಿಕಾಸ್ ಇಲ್ಲಿ ಉಳಿದದ್ದು ಬಂದಿಲ್ಲ, ಅಲ್ಲಿ ಬೆಂಕಿ ಒಂದೇ ಇದೆ, ಬೆಂಕಿಯಿಂದ ಹೊಗೆ ಬರುತ್ತೆ ಇದು ಗೊತ್ತಾಗುತ್ತೆ, ವಾಯುದೇವರದು ಬರೋದಿಲ್ಲ. ಬಟ್ ಆಕ್ಚುಲಿ ಇದು ಎಕ್ಸಾಂಪಲ್ ಇದು. ನಮ್ಮಲ್ಲಿ ಎಲ್ಲಾ ಕಡೆನೂ ವಾಯುದೇವರನ್ನ ಇಟ್ಟುಕೊಂಡು ಮಾಡ್ತಾರೆ, ವಾಯುದೇವರನ್ನ ಮರಿಬೇಡಿ ಎಂಬುದಕ್ಕೆ ಇನ್ನೊಂದು ಅನಿಮಿಷೇಷನು ಅಂತ. ಅನಿಮಿಷೇಷನು ಅಂತಂದ್ರೆ ದೇವತೆಗಳ ಒಡೆಯ ಈಶ, ಅವರಿಗೆ ಶಕ್ತಿ ಸಾಮರ್ಥ್ಯವನ್ನು ಕೊಡುವನು ಅಂದ್ರೂ ಮುಖ್ಯವಾದ ವಾಯುದೇವರು ಅಂತಾನು ಬರುತ್ತೆ. ವಾಯುದೇವರು ಅಥವಾ ದೇವತೆಗಳ ದ್ವಾರ ವಾಯುದೇವರ ದ್ವಾರ ಅವರಿಗೆ ಒಡೆಯನಾಗಿ ಈಶನಾಗಿರುವನು. ಅವರ ದೇಹದಲ್ಲಿನೂ ಒಳ ಹೊರಗೆ ಅವರ ಚಿಂತನೆ ಅವರ ಪ್ರೇರಣೆ ಅವ್ರು ಮಾಡಿಸೋದು ಎಲ್ಲದಲ್ಲಿನೂ ಒಳ ಹೊರಗೆ ಇದು ಅನಿಮಿಷೇಷನು. ಸಕಲ ಕರ್ಮವ ಮಾಳ್ಪ, ಎಲ್ಲಾ ಕರ್ಮವೂ ಅವನೇ ಮಾಡ್ತಾನೆ. ಅಂದ್ರೆ ಅವನೇ ಮಾಡ್ತಾನಂದ್ರೆ ಏನು ಅಂದ್ರೆ ಅವನೇ ಸ್ವತಂತ್ರವಾಗಿ ಮಾಡ್ತಾ ಇದ್ದಾನೆ, ಸ್ವತಂತ್ರವಾಗಿ ಅವನೇ ಎಲ್ಲಾ ಕರ್ಮವೂ ಮಾಡ್ತಾ ಇದ್ದಾನೆ. ಹಾಗೆ ಎಲ್ಲಾ ಕರ್ಮವು ಒಂದೇ ರೀತಿಯಾಗಿ ಆಗ್ತಾ ಇಲ್ಲದೆ ಪ್ರಪಂಚದಲ್ಲಿ ಅಂದ್ರೆ ಸಕಲ ಕರ್ಮವ ಮಾಳ್ಪ ಅವರನಂತೆ. ಅವರನಂತೆ ಅಂದ್ರೆ ನನ್ನಲ್ಲಿ ಇದ್ದು ನನ್ನ ಪ್ರಕಾರ ಮಾಡೋದು, ನಿಮ್ಮಲ್ಲಿ ಇದ್ದು ನಿಮ್ಮ ಪ್ರಕಾರ. ಒಂದು ಹುಲ್ಲಿನ ಮನೆಯನ್ನೇ ತಗೊಂಡನು, ಹುಲ್ಲಿನ ಯಾಗಶಾಲೆಯನ್ನೇ ತಗೊಂಡನು, ಅಲ್ಲಿ ಯಾಗ ಕರ್ಮಗಳ ಅಲ್ಲಿ ಹೊಗೆ ಬರೋದು ಒಂದು 10 ಯಾಗಶಾಲೆ ಇದೆ ಒಂದೇ ರೀತಿಯಾಗಿ ಬರೋದಿಲ್ಲ ನೋಡಿ. ಅದು ತೂತು ಸ್ವಲ್ಪ ಜಾಸ್ತಿ ಇದ್ರೆ ಸ್ವಲ್ಪ ಜಾಸ್ತಿ ಬರುತ್ತೆ, ತೂತು ಕಡಿಮೆ ಇದ್ರೆ ಕಡಿಮೆ ಬರುತ್ತೆ, ಸ್ವಲ್ಪ ಬ್ಲಾಕ್ ಇದ್ರೆ ಅಲ್ಲಿ ಜಾಸ್ತಿ ಬರಲ್ಲ. ಸೊ ಅನೇಕ ಈ ದೇಹ, ಸೊ ಸೇಮ್ ಥಿಂಗ್ ಈ ದೇಹ ನಮ್ಮ ಸ್ಥೂಲ ದೇಹ ಇದೆಲ್ಲ ಅದು ಈ ಕರ್ಮಕ್ಕೆ ಅನುಗುಣವಾಗಿ ನಿರ್ಮಾಣ ಮಾಡ್ತಾನೆ ದೇವರು. ಸೊ ಅದಕ್ಕೆ ತಕ್ಕಂತೆನೆ ಒಂದು ನಮಗೇನೆ ಕೆಲವು ಜನ್ಮಗಳಲ್ಲಿ ತೃಣ ಪಕ್ಷಿ ಕ್ರಿಮಿ ಕೀಟ ಜನ್ಮಗಳು ಬಂದಿರಬಹುದು, ಆ ಜನ್ಮಗಳಿಂದ ಏನಾಗತ್ತೆ? ಸೊ ಕರ್ಮಕ್ಕೆ ತಕ್ಕಂತೆ ಈ ಹೊರಗಿನ ದೇಹ ನಿರ್ಮಾಣ ಆಗತ್ತೆ, ಅದಕ್ಕೆ ತಕ್ಕಂತೆ ಆಕ್ಟಿವಿಟಿ. ಸೊ ಅದಕ್ಕೆ ಹೇಳ್ತಾರೆ ಸಕಲ ಕರ್ಮವ ಮಾಡ್ತಾ ಅವರನ್ನಂತೆ ಅಂದ್ರೆ ಅವರವರ ಕರ್ಮಕ್ಕೆ ಅನುಗುಣವಾಗಿ ಈ ಭಗವಂತ ಈ ಕರ್ಮಗಳನ್ನ ಮಾಡ್ತಾ ಇದ್ದಾನೆ ಅಂತ. ಆ ಭಗವಂತನಿಗೆ ಆ ಸ್ವತಂತ್ರ ಕರ್ತೃತ್ವ ಇದೆ, ಪರಾಧೀನ ಅಂದ್ರೆ ಜೀವನಿಗೆ ಕರ್ತೃತ್ವವೇ ಇಲ್ಲ. ಕರ್ತೃತ್ವ ಅಂದ್ರೆ ಡೂವರ್ಶಿಪ್ಪೇ ಇಲ್ಲ, ಕಣ್ಣಿಗೆ ಕಾಣಿಸ್ತಾ ಇದ್ದಲ್ಲ ಅಂದ್ರೆ ಡಿಪೆಂಡೆಂಟ್ ಡೂವರ್ಶಿಪ್ ಇದೆ. ಜೀವೋಪಿ ಕರ್ತ ಅಂತ, ಜೀವೋಪಿ ಕರ್ತ ಅಂತ ಸೂತ್ರದಲ್ಲಿ ಸೂತ್ರದಲ್ಲಿ ಹೇಳಿದ್ದಾರೆ. ಅಂದ್ರೆ ಜೀವನಿಗೆ ಕರ್ತೃತ್ವ ಉಂಟಾ ಇಲ್ಲವ ಅಂದ್ರೆ ಕರ್ತೃತ್ವ ಅಂದ್ರೆ ಡೂವರ್ಶಿಪ್ ಇಲ್ಲ ಅಂತ ಹೇಳಿದ್ರೆ ಸ್ವತಂತ್ರವಾಗಿ ಇಲ್ಲ ಅಂತ ಅರ್ಥ. ಇದೆ ಅಂತ ಹೇಳಿದ್ರೆ ಅಸ್ವತಂತ್ರ, ಬಿಕಾಸ್ ಇಟ್ಸ್ ಅ ಮೀಡಿಯಂ. ಆ ಮೀಡಿಯಂ ಥ್ರೂ ದಟ್ ಮೀಡಿಯಂ ಒಂದು ಜಡದ್ವಾರ ಬರಲ್ಲ ಕರ್ಮಗಳು. ಚೇತನ ದ್ವಾರನೇ ಬರಬೇಕು. ಸೊ ಅದಕ್ಕೆ ಸ್ವತಂತ್ರ ಇಲ್ಲದ ಕಾರಣದಿಂದ ದೇವರು ಅದನ್ನ ಮಾಡಿ ಮಾಡಿಸ್ತಾನೆ ಅಂತ ಇಲ್ಲಿ ಸಕಲ ಕರ್ಮ ಮಾಡ್ಪ ಅವನಂತೆ ಅಂತ ಈ ಒಂದು ದೊಡ್ಡ ಪ್ರಮೇಯವನ್ನ ಇಲ್ಲಿ ಹೇಳ್ಬಿಟ್ಟು ನೆಕ್ಸ್ಟ್ ಪದ್ಯದಲ್ಲಿ ಇದಕ್ಕೆ ಸಂಬಂಧವಾಗಿ ಒಂದು ಪ್ರಶ್ನೆ ಬರುತ್ತೆ. ಸರಿ, ನಮಗೆ ಇಲ್ಲ ಸ್ವತಂತ್ರ, ನಮಗೆ ಯಾವುದೂ ಇಲ್ಲ, ನಮಗೆ ಡಿಪೆಂಡೆಂಟ್ ಡೂವರ್ಶಿಪ್ಪೇ ಇದೆ. ಬಟ್ ವಾಟ್ ಅಬೌಟ್ ದ ಸುಪೀರಿಯರ್, ನಮ್ಮ ಒಳಗೆ ಇರುವಂತ ತತ್ವಾಭಿಮಾನಿ ದೇವತೆಗಳು, ಈ ಎಕ್ಸಾಂಪಲ್ ತಗೊಂಡ ಒಳಗೆ ಇರುವಂತ ತತ್ವಾಭಿಮಾನಿ ದೇವತೆಗಳಿಗೆ ಅವ್ರಿಗೆ ಡೂವರ್ಶಿಪ್ ಇದೆಯೋ ಅಲ್ಲವೋ ಅಂತ ಕೇಳಿದ್ರೆ, ಅದಕ್ಕೆ ನೆಕ್ಸ್ಟ್ ಪದ್ಯದಲ್ಲಿ ಇನ್ನೊಂದು ಸುಂದರವಾದ ಎಕ್ಸಾಂಪಲ್ ಕೊಡ್ತಾರೆ. ಈ ಇದು ಬಂದು ಗೀತೆಯಲ್ಲಿ ಬಂದ ವಿಷಯ, ತ್ರೈವಿಧ್ಯ ಮೂರು ಒಂದು ದೇವತೆಗಳು, ಸತ್ವ ರಜ ತಾಮಸ ಜೀವರು ಮಾಡುವಂತ ದೇವತಾ ಉಪಾಸನೆಗಳನ್ನು ಹೇಳ್ತಾರೆ. ಮತ್ತು ದೇವರೇ ಎಲ್ಲದಕ್ಕಿನ ಮುಖ್ಯ ಫಲದಾತ, ಶಾಶ್ವತ ಫಲದಾತ ಅವನೇ. ಅಶ್ವಾಸ ಅದು ತಾತ್ಕಾಲಿಕ ಫಲ ಅವನು ಬಂದು ಉಳಿದ ದೇವತೆಗಳ ಮೂಲಕ ಕೊಟ್ಟರು ಅವನೇ ಕೊಡ್ತಾನೆ ಅಂಬೋದನ್ನ ನೆಕ್ಸ್ಟ್ ಪದ್ಯದಲ್ಲಿ ಹೇಳ್ತಾರೆ. ಇಲ್ಲಿ ನಾನು ನಿಲ್ಲಿಸ್ತಾ ಇದ್ದೀನಿ, ಏನಾದ್ರು ಕ್ವಶನ್ ಇದ್ರೆ ಕೇಳ್ಬೋದು. ಕೃಷ್ಣಾರ್ಪಣಮಸ್ತು.